ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಮತ್ತೆ ಬಂದೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಕಳೆದ ವಾರ ಮಾತಾಡುವಾಗ ದಸರಾ ಅಥವಾ ನವರಾತ್ರಿಯ ಅತ್ಯಂತ ವಿಶೇಷ ಆಕರ್ಷಣೆಯ ಕುರಿತು ಹೇಳ್ತೀನಿ ಅಂದಿದ್ದೆ ಅಲ್ವಾ? ಎಸ್, ಅದು ಬೊಂಬೆ ಕೂರಿಸೋದು. ಗೊತ್ತು ನಿಮಗೂ ಅನ್ಕೋತೀನಿ, ಇದು ಹೆಣ್ಮಕ್ಕಳಿಗೆ ಸಂಭ್ರಮದ ಜೊತೆಗೆ ಅವರ ಕ್ರಿಯೇಟಿವಿಟಿ ತೋರಿಸ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಇರುವಂತಹ ಹಬ್ಬ. ಆಂಟಿ, ನಿಮ್ಮನೇಲಿ ಬೊಂಬೆ ಕೂರಿಸಿದ್ದೀರಾ ಅಂತ ಕೇಳಿಕೊಂಡು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಚಿಕ್ಕ ಚಿಕ್ಕ ಡಬ್ಬಿಗಳನ್ನೋ ಬುಟ್ಟಿನೋ ಹಿಡ್ಕೊಂಡು ಮನೆಯಿಂದ ಮನೆಗೆ ಮಕ್ಕಳು ಹೋಗ್ತಾ ಇದ್ದ ಕಾಲ ಒಂದಿತ್ತು. ಅದರಲ್ಲೂ ಮೈಸೂರು ಭಾಗದ ಜನರಿಗೆ ಇದು ತುಂಬ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇವತ್ತು ಈ ಬೊಂಬೆ ಜೋಡಿಸುವ ವಿಧಗಳನ್ನು ಕುರಿತು ನೋಡೋಣವಾ? ಸಾಮಾನ್ಯವಾಗಿ 9 ಮೆಟ್ಟಿಲುಗಳನ್ನು ಮಾಡಿ ವಿವಿಧ ರೀತಿಯ ಬೊಂಬೆಗಳನ್ನು ಮನೆಗಳಲ್ಲಿ ಇಡೋದು ವಾಡಿಕೆ. ಆದರೆ 9 ಆಗಲಿಲ್ಲ ಅಂದ್ರೂ 3 ಸ್ಟೆಪ್ಸು, 5 ಅಥವಾ 7 ಮೆಟ್ಟಿಲುಗಳು, ಹೀಗೆ ಬೆಸ ಸಂಖ್ಯೆಯ ಮೆಟ್ಟಿಲುಗಳನ್ನು ಜೋಡಿಸಿ ಬೊಂಬೆಗಳನ್ನು ಕೂರಿಸೋದು ಅಭ್ಯಾಸ. ಮೊದಲ 3 ಮೆಟ್ಟಿಲುಗಳಲ್ಲಿ ದೇವರು ಅಥವಾ ದೇವತೆಗಳ ಬೊಂಬೆಗಳನ್ನು ಜೋಡಿಸಿರ್ತಾರೆ. ಕಲಶ ಇಡೋದು, ಪಟ್ಟದ ಬೊಂಬೆ ಇಡೋದು, ಇವೆಲ್ಲ ಈ 3 ಮೆಟ್ಟಿಲುಗಳಲ್ಲೇ ಸಾಮಾನ್ಯವಾಗಿ ಇರುತ್ತವೆ. ಇನ್ನು ಮುಂದಿನ 3 ಸ್ಟೆಪ್ಸ್ ಅಂದರೆ 4ರಿಂದ 6ನೇ ಮೆಟ್ಟಿಲುಗಳಲ್ಲಿ ಸಾಧು ಸಂತರು, ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಗುರುಗಳು, ಸಂಗೀತಜ್ಞರು, ತ್ಯಾಗರಾಜರು ಇರಬಹುದು, ಪುರಂದರದಾಸರಿರಬಹುದು, ಈ ಥರ ಸಂಗೀತಜ್ಞರು, ಪಂಡಿತರು ಅಥವಾ ನಮ್ಮಲ್ಲಿ ಆಗಿ ಹೋದ ರಾಜರುಗಳು ಅವರ ಮನೆತನದ ಚಿತ್ರಣಗಳನ್ನು ತೋರಿಸುವಂತಹ ಬೊಂಬೆಗಳು ಇರುತ್ತವೆ. ಇನ್ನು 7ನೇ ಮೆಟ್ಟಿಲಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಆಚರಿಸುವಂಥ ಹಬ್ಬಗಳು, ಮದುವೆ ಮುಂಜಿ ಇತ್ಯಾದಿಗಳನ್ನು ತೋರಿಸುವಂಥ ಬೊಂಬೆಗಳನ್ನ ಇಡ್ತಾರೆ. 8ನೇ ಮೆಟ್ಟಿಲಿನಲ್ಲಿ ಸಾಮಾನ್ಯವಾಗಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ನೋಡುವಂತಹ ಸಿಚುವೇಷನಲ್ ಸೀಕ್ವೆನ್ಸಸ್, ಅವುಗಳನ್ನು ತೋರಿಸುವಂಥ ಬೊಂಬೆಗಳು. ಅಂದರೆ ಫಾರ್ ಎಕ್ಸಾಂಪಲ್, ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಇಲ್ಲ ಪಾರ್ಕ್ಗಳು, ಉದ್ಯಾನವನಗಳು ಅಂತ ಏನು ಹೇಳ್ತೀವಿ ಅವುಗಳ ಚಿತ್ರಣ, ಇಲ್ಲ ಯಾವುದೋ ಒಂದು ದೊಡ್ಡ ರೋಡನ್ನು ತೋರಿಸುವಂಥದ್ದು, ಮೈಸೂರಿನ ದೇವರಾಜ ಅರಸ್ ರೋಡ್ ಇರಬಹುದು, ಬೆಂಗಳೂರಿನ ಏನು ಹೇಳ್ತೀವಿ ಮಹಾತ್ಮ ಗಾಂಧಿ ರೋಡ್, MG ರೋಡ್ ಅಂತ ಹೇಳ್ತೀವಲ್ಲ, ಆ ಥರ ಅವುಗಳು ಹೇಗೆ ಕಾಣುತ್ತೆ ಅನ್ನೋದನ್ನು ಜೋಡಿಸುವಂಥದ್ದು ಹೀಗಿರುತ್ತೆ. ಇನ್ನು 9 ಮತ್ತು ಕೊನೆ ಮೆಟ್ಟಿಲಿನಲ್ಲಿ ನಮ್ಮ ರೈತಾಪಿ ಜನರ ಜೀವನವನ್ನು ಅಥವಾ ನಮ್ಮ ಹಳ್ಳಿಗಾಡಿನ ಜೀವನವನ್ನು ತೋರಿಸುವಂತಹ ಚಿತ್ರಣದ ಗೊಂಬೆಗಳು, ಹಳ್ಳಿಗಳಿರಬಹುದು, ಹೊಲ ಗದ್ದೆಗಳು, ಒಂಥರ ಜೀವಂತ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥದ್ದು. ಅದು ಕಾಡಾಗಿರಬಹುದು ಕೂಡ, ಅದರಲ್ಲಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳ ಬೊಂಬೆಯನ್ನು ಜೋಡಿಸೋದು. ಹೀಗೆ ಇಷ್ಟೆಲ್ಲ ಇದ್ದರೂ ಆ್ಯಕ್ಚುಲಿ ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಟು ಯುನೋ ಅರೇಂಜ್ ದ ಡಾಲ್ಸ್. ಪ್ರತಿ ಮನೆಯಲ್ಲೂ ಅಲ್ಲಿನ ಹೆಂಗಸರು ಮತ್ತು ಮಕ್ಕಳ ಕ್ರಿಯಾಶೀಲತೆ ಅಥವಾ ಅವರಲ್ಲಿ ಲಭ್ಯ ಇರುವಂತಹ ಬೊಂಬೆಗಳ ಮೇಲೆ ಅವರು ಆ ವರ್ಷದ ಕೂರಿಸುವಂತಹ ಬೊಂಬೆಗಳು ಯಾವ್ಯಾವುದು, ಏನು ಥೀಮ್ ಮಾಡ್ಬೋದು, ಹೇಗೆ ಅಂತ ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಪುರಾಣ ಕಥೆಗಳಾದ ರಾಮಾಯಣ, ಭಾಗವತ, ಮಹಾಭಾರತ, ಕೃಷ್ಣಲೀಲೆ ಇಂಥವನ್ನು ಆಧರಿಸಿ, ಇಲ್ಲ ಆಯಾ ವರ್ಷದಲ್ಲಿ ನಮ್ಮ ಜನಜೀವನಕ್ಕೆ ಹತ್ತಿರವಾದ ಘಟನೆಗಳು ಏನು ನಡೆದಿರುತ್ತವೋ ಅದರ ಆಧಾರದ ಮೇಲೆ ಥೀಮ್ ಬೇಸ್ಡ್ ಬೊಂಬೆ ಜೋಡಣೆ ಕೆಲಸ ಕೂಡ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಪರಿಸರ ಮಾಲಿನ್ಯ ತಡೆಗಟ್ಟುವುದರ ಕುರಿತು ಎಚ್ಚರಿಕೆ ಕೊಡುವಂಥದ್ದು, ಈಗಂತೂ ಎಲ್ರಿಗೂ ಗೊತ್ತು ಕೊರೋನಾ ಕಾಲ, ಸೊ ಕೊರೋನಾ ಕುರಿತು ಏನು ವ್ಯಾಕ್ಸಿನೇಷನ್ ಕುರಿತು ಆಗಿರಬಹುದು ಮಾಹಿತಿ ಕೊಡುವಂಥ ಥೀಮ್, ಹೀಗೆ ಇವೆಲ್ಲ ಸರಿ. ಆದರೆ ಈ ಬೊಂಬೆ ಹಬ್ಬಕ್ಕೂ ಮನಸ್ಸಿನ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಎಸ್, ಸಂಬಂಧ ಇದ್ದೇ ಇದೆ, ಮತ್ತು ಬಹಳಷ್ಟು ಉಪಯೋಗ ಕೂಡ ಇದೆ. ಒಂದೊಂದೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ, ನನ್ನ ಪ್ರಕಾರ ಬೊಂಬೆಗಳ ರೂಪದಲ್ಲಿ ನಮ್ಮ ಮನೆಗಳಿಗೆ ಒಂದು ದೈವಿಕ ಶಕ್ತಿ ಅಥವಾ ಒಂದು ಪಾಸಿಟಿವ್ ಎನರ್ಜಿಯನ್ನು ನಾವು ಆವಾಹನೆ ಅಥವಾ ಆಹ್ವಾನ ಮಾಡಿಕೊಳ್ಳೋದು ಮುಖ್ಯ ಉದ್ದೇಶ ಈ ನವರಾತ್ರಿಯದ್ದು. ದುರ್ಬಲ ಮನಸ್ಸಿಗೆ ಏನಾದರೂ ಒಂದು ಆಸರೆ ಇರಬೇಕು ಅಲ್ವಾ, ಬದುಕೋದಕ್ಕೆ ಒಂದು ನಂಬಿಕೆ ಇಟ್ಕೊಳ್ಳುವಂಥ ಅವಶ್ಯಕತೆ ತುಂಬ ಇರುತ್ತೆ. ಹಾಗೆ ದೇವರ ಹೆಸರಿನಲ್ಲಿ ನಾವು ಏನೇ ಮಾಡಿದ್ರೂ ತುಂಬ ಪಂಕ್ಚುವಲ್ ಆಗಿ ನಿಷ್ಠೆಯಿಂದ ಮಾಡ್ತೀವಿ ಅಲ್ವಾ. ಹಾಗಾಗಿ ಈ ಹಬ್ಬದ 10 ದಿನಗಳು ನಮ್ಮಲ್ಲಿ ಒಂದು ನಂಬಿಕೆ ಕೆಲಸ ಮಾಡಿ ತನ್ಮೂಲಕ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು 2ನೇ ಉಪಯೋಗ ಏನು ಅಂತ ಕೇಳಿದರೆ, ಸಾಮಾನ್ಯವಾಗಿ ನೋಡಿ ಮೈಸೂರು ಮತ್ತು ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮಕ್ಕಳಿಗೆ ಮಿಡ್ಟರ್ಮ್ ಪರೀಕ್ಷೆಗಳು ಮುಗಿದು ಶಾಲೆಗೆ ದೀರ್ಘಕಾಲದ ರಜಾ ಕೊಡುವಂಥ ಸಮಯ ಕೂಡ ಇದು. ಹೌದು, ಒಂದು 15 ದಿವಸ ರಜಾ ಕೊಡುವಂತಹ ದಸರಾ ಸಮಯ ಇದು. ಹಾಗಾಗಿ ಈ ರೀತಿ ಬೊಂಬೆಗಳನ್ನು ಜೋಡಿಸಿ ಮಕ್ಕಳಿಗೆ ಒಂದಿಷ್ಟು ಮನೋರಂಜನೆ ಅಥವಾ ಸಮಯ ಕಳೆಯೋ ಸಾಧನ ಕೂಡ ಇಂಥ ಒಂದು ಹಬ್ಬಗಳ ಆಚರಣೆಯಲ್ಲಿ ಇರುತ್ತೆ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಅಂದರೆ ಸೃಜನಾತ್ಮಕ ಶಕ್ತಿಯನ್ನು ಬೆಳೆಸೋದು ಕೂಡ ಈ ಹಬ್ಬದ ಉದ್ದೇಶಗಳಲ್ಲಿ ಒಂದಾಗಿದೆ. ಇನ್ನು ಮೂರನೇ ಇಂಪಾರ್ಟೆಂಟ್ ಏನು ಉದ್ದೇಶ ಏನು ಅಂದರೆ, ನಮ್ಮ ಬುದ್ಧಿ, ನಾವು ಬುದ್ಧಿ ಕಲ್ತ್ಕೊಂಡು ಒಂದು ವಯಸ್ಕರಾಗಿ ಅಡಲ್ಟ್ಹುಡ್ಗೆ ರೀಚ್ ಆದಮೇಲೆ ಜೀವನದ ಜಂಜಾಟಕ್ಕೆ ಸಿಲುಕಿ ಲೈಫ್ನ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬರೀ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗು, ದುಡಿಯೋದನ್ನೇ ಯೋಚನೆ ಮಾಡು, ರಾತ್ರಿ ಬಾ ಊಟ ಮಾಡು, ಮಲ್ಕೋ, ಇಷ್ಟೇ ಆಗಿರುತ್ತೆ ನಮ್ಮ ಜೀವನದ ರುಟೀನ್. ಆದರೆ ಅದರಿಂದ ಮನಸ್ಸಿನ ಆರೋಗ್ಯಕ್ಕೆ ಹಾನಿ ಅನ್ನೋದನ್ನು ಆ ಪ್ರೊಡಕ್ಟಿವ್ ಇಯರ್ಸ್ ಅಂತ ಏನು ಕರಿತೀವಿ ಆ ದಿನಗಳಲ್ಲಿ ನಾವು ಮರೆತು ಬಿಡ್ತೀವಿ. ಅದನ್ನು ತಡಿಬೇಕಾದ್ರೆ ಏನು ಮಾಡಬೇಕು? ಒಂದೊಳ್ಳೆ ಹವ್ಯಾಸ ಬೆಳೆಸ್ಕೊಳ್ಬೇಕು, ಅಥವಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಹವ್ಯಾಸ, ನಾವು ದೊಡ್ಡವರಾಗ್ತಾ ಮರೆತಿರುವಂತಹ ಹವ್ಯಾಸವನ್ನು ಮತ್ತೆ ಜಾಗೃತಗೊಳಿಸ್ಕೋಬೇಕು. ಈ ಬೊಂಬೆ ಕೂರಿಸೋದು ಕೂಡ ಒಂದು ಹವ್ಯಾಸವಾಗಿ ಅನೇಕ ಜನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಹವ್ಯಾಸ ಇರೋರು ಸಾಮಾನ್ಯವಾಗಿ ತಾವು ಎಲ್ಲೇ ಹೋದರೂ ತಮ್ಮ ಹತ್ರ ಇಲ್ದಿರೋ ಒಂದೋ ಎರಡೋ ಬೊಂಬೆಗಳನ್ನು ಕೊಂಡ್ಕೊಂಡು ಬರ್ತಾ ಇರ್ತಾರೆ. ಅವರು ನೆಕ್ಸ್ಟ್ ಇಯರು ನಾವು ಇಂಥ ಥೀಮಲ್ಲಿ ಬೊಂಬೆ ಇಡಬೇಕು ಅಂತ ಮುಂಚಿತವಾಗೇ ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಬೊಂಬೆಗಳ ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರ ತಲೆಯಲ್ಲಿ ಸದಾ ಕಾಲ ಇದರದ್ದೇ ಕುರಿತಾದ ಯೋಚನೆ ಆಲೋಚನೆ ಇರುತ್ತೆ. ಇದರಿಂದಲೂ ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಇರುತ್ತೆ ಅಲ್ವಾ? ನವರಾತ್ರಿಯ ಅಷ್ಟೂ ದಿನಗಳು ಬೊಂಬೆ ಕೂರಿಸೋರ ಮನೆಗೆ ಇದು ನಾಲ್ಕನೇ ಒಂಥರ ಡಿಫ್ರೆಂಟ್ ಅಂತಲೂ ಹೇಳ್ಬೋದು, ಅಥವಾ ಎಲ್ಲ ಹಬ್ಬದ ಒಂದು ಉದ್ದೇಶ ಇದು ಕೂಡ ಅಂತಲೂ ಹೇಳ್ಬೋದು. ಮನಸ್ಸಿಗೆ ಉಲ್ಲಾಸ ಕೊಡುವಂಥದ್ದು ಏನದು ಈ ಸ್ಪೆಷಲಿ ನವರಾತ್ರಿಯ ಅಷ್ಟೂ ದಿನಗಳು ಮನೆಗೆ ನೆಂಟರು, ಇಷ್ಟರು, ಸ್ನೇಹಿತರು, ನೆರೆಹೊರೆಯವರು ಇರ್ಬೋದು, ಹೀಗೆ ಯಾರಾದರೂ ಸ್ಪೆಷಲಿ ಹೆಂಗಸರುಗಳು ಕುಂಕುಮ ಇಟ್ಕೊಳ್ಳೋಕ್ಕೆ ಬರ್ತಾ ಇರ್ತಾರೆ, ಮತ್ತು ಮಕ್ಕಳು ಬೊಂಬೆ ಬಾಗಿನಕ್ಕೆ ಅಂತ ಮನೆಗೆ ಬರ್ತಿರ್ತಾರೆ. ಹಾಗಾಗಿ ದಿನ ಆಗಲೂ ಏನಾದರೂ ಒಂದು ಹೊಸ ಬಗೆಯ ಚರ್ಪು ಅಂದರೆ ತಿಂಡಿಗಳನ್ನು ಮಾಡಿ ಆ ಮಕ್ಕಳಿಗೆ ಕೊಡಬೇಕು, ತಾವು ಅಲಂಕಾರ ಮಾಡ್ಕೋಬೇಕು ಮನೆಗೆ ಬರೋ ಜನಗಳು ಬರೋದಕ್ಕಿಂತ ಮುಂಚೆ ಅನ್ನೋ ಆಸೆ ಹುರುಪು ಮನೆ ಮಂದಿಗೆಲ್ಲ ಇರುತ್ತೆ ಅಲ್ವಾ? ಇದು ಎಲ್ಲರ ಮನಸ್ಸನ್ನು ಹಗುರವಾಗಿಟ್ಟಿರುತ್ತೆ, ಮತ್ತು ಹಬ್ಬ ಮುಗಿದ ಮೇಲೆ ಕೂಡ ಇದರ ಚಿಂತನೆಯಲ್ಲಿ ಇನ್ನೊಂದಷ್ಟು ದಿನಗಳು ನಾವು ಉಲ್ಲಸಿತರಾಗೋದು ಇರೋದಕ್ಕೆ ಪ್ರೇರಣೆ ಕೂಡ ಆಗುತ್ತೆ ಇದು. ಇನ್ನು ಐದನೇ ಉಪಯೋಗ ಏನು? ಬೊಂಬೆ ಕೂರಿಸೋದಕ್ಕೆ ಒಂದು 15-20 ದಿನಗಳಾದರೂ ಮುಂಚೆಯೇ ತಯಾರಿ ಆಗಬೇಕು ಅಲ್ವಾ? ಅಟ್ಟದ ಮೇಲೋ ಸ್ಟೋರೇಜಲ್ಲೋ ಎಲ್ಲೋ ಒಂದು ಕಡೆ ಬೊಂಬೆಗಳನ್ನು ಸೇಫಾಗಿ ಇಟ್ಟಿರ್ತೀವಿ. ಅದನ್ನು ಕೆಳಗಿಳಿಸಿ ಅವುಗಳಿಗೆ ಸರಿಯಾಗಿ ಅಲಂಕಾರ ಮಾಡಿ ಎಲ್ಲವನ್ನು ಕ್ಲೀನಾಗಿ ಮಾಡಿ ಮತ್ತು ಮೆಟ್ಟಲುಗಳನ್ನು ಜೋಡಣೆಗೆ ಸರಿಯಾದ ಸ್ಟ್ಯಾಂಡೋ ಅಥವಾ ಅದಕ್ಕೆ ಬೇಕಾದ ಪರಿಕರಗಳನ್ನು ಜೋಡಿಸಿಟ್ಕೊಳ್ಳೋದು ಹೀಗೆ, ಮತ್ತು ಹಬ್ಬ ಮುಗಿದ ಮೇಲೆ ಕೂಡ ಯಥಾಪ್ರಕಾರ ಎಲ್ಲ ಬೊಂಬೆಗಳನ್ನು ಸ್ವಸ್ಥಾನ ಸೇರಿಸ್ಬೇಕಲ್ಲ, ಅವುಗಳನ್ನು ಸರಿಯಾಗಿ ಜೋಪಾನವಾಗಿ ಯಾವುದು ಡ್ಯಾಮೇಜ್ ಆಗದಿರೋ ಥರ ಪ್ಯಾಕ್ ಮಾಡಿಡಬೇಕು. ಹೀಗೆ ಇದೇ ಆಲೋಚನೆಯಲ್ಲಿ ಮನಸ್ಸು ವ್ಯಸ್ತವಾಗಿರುತ್ತೆ. ಹಾಗಾಗಿ ಒಂದು ಪಾಸಿಟಿವ್ ಥಿಂಕಿಂಗ್ ಮೋಡಲ್ಲಿ ಇರುತ್ತೆ ನಮ್ಮ ಮನಸ್ಸುಗಳು ಅಲ್ವಾ? ಎನಿವೆ, ಹೀಗೆ ಬೊಂಬೆಗಳನ್ನು ಕೂರಿಸೋದಕ್ಕೆ ಸೃಜನಶೀಲತೆಗೆ ಕೆಲಸ ಕೊಟ್ಟರೆ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೆತು ಬಾಳುವ ಪಾಠವನ್ನು ಕೂಡ ಈ ಹಬ್ಬ ಕಲಿಸುತ್ತೆ. ಹಾಗಾಗಿ ಹಬ್ಬ ಅದು ಯಾವುದೇ ಆಗಿರಲಿ ಮನಸ್ಸಿಗೆ ಮುದ ನೀಡುವಂಥದ್ದಂತೂ ಸತ್ಯವಾದ ಮಾತು. ಈಚ್ ಹೇಳ್ತಾ ನಿಮ್ಮಿಂದ ವಿದಾಯ ತಗೋತಾ ಇದ್ದೀನಿ ನಾನು, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಮತ್ತೆ ಮುಂದಿನ ವಾರ, ಮುಂದಿನ ಮಂಗಳವಾರ ಹೊಸ ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಿ ಗುಡ್, ಡೂ ಗುಡ್. ಟಾಟಾ, ಬೈ ಬಾಯ್.